ಭರಣ ಗಮನಕರ್ತ ಭರಣ ಭರಣಕರ್ತ ಗಮನಕರ್ತ ಹೊತ್ತುಕೊಂಡು ನಮ್ಮನ್ನ ಎಲ್ಲ ಜೀವರಾಶಿಗಳನ್ನ ಹೊತ್ತುಕೊಂಡು ಅವರವರ ಗಮ್ಯಕ್ಕೆ ಕರಕೊಂಡು ಹೋಗ್ತಾ ಇದ್ದಾನೋ ಅಂಥ ಭಗವಂತನನ್ನ ಭರಣ ಭರ್ಗ ಅಂತ ಕರೀತಾ ಇದ್ದಾರೆ. ಅಲ್ಲ, ದೇವರು ನಮ್ಮ ಹೊತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನ? ನಮ್ಮ ಪಾಡಿಗೆ ನಾವು ಪ್ರವಚನಕ್ಕೆ ಬರ್ತಾ ಇದ್ದೇವೆ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೇವೆ. ದೇವರ ಕರ್ಕೊಂಡು ಬರೋದು, ನಾವ ಬರೋದು? ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಬರಬೇಕಾದರೆ ನಮ್ಮ ಸೈಜ್ ಎಷ್ಟು ನಮ್ಗೆ ನೆನಪಿದ್ರೆ ಯಾವಾಗಲೂ ನಮ್ಮ ಸೈಜ್ ಎಷ್ಟು ನಮ್ಗೆ ನೆನಪಿದ್ರೆ ಎಲ್ಲ ಚಿಂತನೆ ತಾನಾಗಿ ಬರುತ್ತೆ. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಇರಬೇಕಾಗಿದ್ದು ಮೂರರ ನೆನಪು. ಏನದು ಅಂದರೆ, ಒಂದು ನಮ್ಮ ಪರಿಮಾಣ ಸೈಜ್ ಎಷ್ಟು ಎಂಬುದು ನೆನಪು ಸದಾ ಇರಬೇಕು. ಎರಡನೆಯದು ಸಾವಿನ ನೆನಪು ಸದಾ ಇರಬೇಕು. ದೇವರ ನೆನಪಿರುತ್ತೋ ಇಲ್ಲ, ಸಾವಿನ ನೆನಪಿದ್ರೆ ಸಾಕು ಸತ್ಯಕ್ಕೆ. ಮೂರನೆಯದು ಭಗವಂತ ಅವನೇ ಸ್ವತಂತ್ರ, ನಾನು ಅಸ್ವತಂತ್ರ ಅಂತ ಮೂರನೆಯದು. ಈ ಮೂರರ ನೆನಪಿದ್ರೆ ಬದುಕಿದ್ದು ಸಾರ್ಥಕ. ಅದಕ್ಕೆ ಹೇಳುತ್ತಾರೆ, ನಾವಿರೋದು ಬಹಳ ಪರಮಾಣದಷ್ಟು ಪರಮಾಣು ನಾವು. ಈ ಶರೀರ ಎಷ್ಟು ದೊಡ್ಡದು, ಹೊತ್ತುಕೊಂಡು ತಿರುಗಲಿಕ್ಕಾಗುತ್ತಾ? ನಮ್ಮನ್ನು ಒಳಗಿಟ್ಟು ಈ ಶರೀರದ ಸುತ್ತು ತಾನೇ ನಿಂತು ಶರೀರ ಹೊತ್ತು ಕರಕೊಂಡು ಬಂದು ಕೂಡಿಸಿದ್ದಾನೆ ಮಹಾನುಭಾವ. ನಮ್ಮ ಜೊತೆಗೆ 24 ತಾಸು ಇರ್ತಾನೆ, ಹುಟ್ಟಿದ ಕಾಲಕ್ಕಿಂತ ಸಾಯುವ ಪರ್ಯಂತ ಇರ್ತಾನೆ. ಪ್ರತಿಯೊಂದು ಜನ್ಮದಲ್ಲೂ ಶರೀರಗಳನ್ನು ಹೊತ್ತುಕೊಂಡು ತಿರುಗಾಡುತ್ತಾ ಬರ್ತಾ ಇದ್ದಾನೆ. ಅಂಥ ಭಗವಂತನನ್ನ ನೆನೆಯಿರಿ, ಭರಣ ಗಮನಕರ್ತ. ಅಷ್ಟೇ ಅಲ್ಲ, ಅಂಥ ಸ್ವಾಮಿ ನಮಗೆ ಅಸ್ಮಾಕಂ ಧಿಯ, ನಮ್ಮ ಬುದ್ಧಿಯನ್ನು ಪ್ರಚೋದಯ. ಪ್ರಚೋದಯ ಅಂದರೆ ಒಳ್ಳೆ ಪ್ರೇರಣೆ ಮಾಡಲಿ ಅಂದರೆ ಹೇಳ್ತಾರೆ, ಸ್ವವಿಷಯೇ ಪ್ರೇರಯೇ. ತನ್ನ ವಿಷಯಕವಾಗಿ ನಮ್ಮ ಬುದ್ಧಿಯನ್ನು ಪ್ರೇರಣೆ ಮಾಡಲಿ. ದೇವರು ದೇವರು ಅಂತ ಮನಸ್ಸು ಬರಲಿ. ಅಲ್ಲ, ಅಷ್ಟೇ ಅಲ್ಲ ಹೇಳಿದ್ದು, ಇಲ್ಲಿ ವಿಶೇಷ ಹೇಳುತ್ತಾ ಇದ್ದಾರೆ. ಏನದು ಸ್ವವಿಷಯೇ ಪ್ರೇರಯೇ ಅಂದರೆ, ಇಡೀ ಸಾಧನೆ ನಮ್ಮದು. ಸಾಧನೆಯ ಚೌಕಟ್ಟು ಹಾಕ್ಕೊಂಡ್ರೆ ದಾಸರಾಯರು ಕೊಡುತ್ತಾರೆ ಹೇಗಿರಬೇಕು ಅಂದರೆ, ಅರಣ್ಯಕಾಚಾರ ಒಂದು ಮಾತಲ್ಲಿ ಹೇಳ್ತಾರೆ, ಏನ ಕೇನ ನಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇ ಶರಣಾಶ್ಚಯೋ ಇದಮೇವ ಸಾಧನ ಮೀರಿತ. ಅದು ಏನೇ ಕೆಲಸ ಮಾಡುತ್ತೀರೋ, ಏನು ಮಾಡುತ್ತೀರೋ, ನಿಮ್ಮ ಮನಸ್ಸು ಹುಟ್ಟಿದಾಗಲಿಂದ ಸಾಯೋ ಪರ್ಯಂತ ಪ್ರತಿಯೊಂದು ದಿವಸ ಪ್ರತಿ ಕ್ಷಣ ದೇವರ ಪಾದದಲ್ಲಿ ಆದರಪೂರ್ವಕ ಇದ್ದದ್ದೇ ಆದರೆ ಅದು ಸಾಧನೆ. ದೇವರ ಪಾದದಲ್ಲಿ ಆದರಪೂರ್ವಕ ನಮ್ಮ ಮನಸ್ಸು ಪ್ರತಿಯೊಂದು ಕ್ಷಣದಲ್ಲಿರಬೇಕು. ಆ ರೀತಿಯಲ್ಲಿ ಇರಬೇಕಾದರೆ ಏನು ಸಾಧನೆ ಮಾಡಿದರೆ ದೇವರ ಪಾದದಲ್ಲಿ ನಮ್ಮ ಮನಸ್ಸಿರಲಿಕ್ಕೆ ಸಾಧ್ಯ? ನೀವೇ ಹೇಳಿ. ನಮ್ಮ ಕೈಯಲ್ಲಿರೋದು ಮೂರು, ಒಂದ ಪೂಜೆ ನಮ್ಮ ಕೈಲಿರೋದು. ಬೇಸರ ಬರುತ್ತಾ ಇಲ್ವ ಪೂಜೆ ಮಾಡುವ ಕಾಲಕ್ಕೆ? ಸಾಕಪ್ಪ ಇವತ್ತಿಗೆ ಅಂತ ಬೇಸರವಿಲ್ಲದೆ ಆದರ ಪೂರ್ವಕ ಚಿಂತನೆ ಪೂಜೆಯಲ್ಲಿ ಬರ್ತಾ ಇದೆಯಾ, ಜಪದಲ್ಲಿ ಬರ್ತಾ ಇದೆಯಾ, ಪಾರಾಯಣದಲ್ಲಿ ಬರ್ತಾ ಇದೆಯಾ, ಭಜನೆಯಲ್ಲಿ ಬರ್ತಾ ಇದೆಯಾ? ನಮ್ಮ ಕೈಯಲ್ಲಿರೋ ಯಾವ ಸಾಧನೆಯಿಂದ ಬರ್ತಾ ಇಲ್ಲ. ಟಾರ್ಗೆಟ್ ಯಾವುದು? ಇಡೀ ದಿನ ಎಚ್ಚರ ಇದ್ದಷ್ಟು ಕಾಲ ಪ್ರತಿಯೊಂದು ಕ್ಷಣ ಆದರ ಪೂರ್ವಕ ದೇವರ ನೆನಪು ಬರಬೇಕಾದ್ರೆ ಏನು ಉಪಾಯ ಹೇಳಿ?
ಕರುಣೆಯ ಪರಿಚಯ, ಕರುಣೆಯ ಪರಿಚಯ. ಅವನು ಪ್ರತಿ ಕ್ಷಣವೂ ನಮ್ಗೆ ಎಷ್ಟು ಉಪಕಾರ ಮಾಡ್ತಿದ್ದಾನೆ ಅಂತ
ಕರುಣೆ.
ನನಗೆ ಮಾತಲ್ಲ ಬೇಕಾಗಿದೆ, ಏನು ಯಾವ ರೀತಿಯಲ್ಲಿ ನಾನು ಮಾಡ್ಕೊಂತ ಹೋಗ್ತಾ ಇರ್ಬೇಕು, ಆ ರೀತಿ ಹೇಳಿಕೊಟ್ರೆ ಎಲ್ಲರೂ ಬರಬೇಕು. ನಾನು ಹೇಳಿಕೊಟ್ಟಿದ್ದೆಲ್ಲ ಮಾಡ್ತಾ ಇರ ಬರುತ್ತಾ? ಅದೇನು
ಮನನ ಮಾಡ್ತಾ?
ಒಂದು ಮಾತಲ್ಲಿ ಹೇಳ, ಒಂದು ಮಾತಲ್ಲಿ ಹೇಳಿದ್ರೆ ದಾಸರಾಯ ಹೇಳಿಕೊಡ್ತಾರೆ. ಸತತ ವಿಷಯೇಂದ್ರಿಯಗಳಲ್ಲಿ ಪ್ರವಿತತ ನೆನೆಸಿ ರಾಗಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯು ಮಹಾಪೂಜ ಸ್ವರೂಪ. ಅಷ್ಟು ನೀವು ಯಾವ ಇಂಕಿಂದ ಅಂಡರ್ಲೈನ್ ಮಾಡ್ತಿರೋದನ್ನ, ಅಷ್ಟು ಬ್ಯೂಟಿಫುಲ್ ವರ್ಡ್. ಏನದು ಅಂದರೆ, ದೇವರಿಗೆ ನಾವು ಸತತ ಅನ್ನದಾನ ಮಾಡಬೇಕು, ದೇವರಿಗೆ ಅನ್ನದಾನ ಕೊಡಬೇಕು. ಏನು ಅನ್ನದಾನ? ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳನ್ನು ದೇವರಿಗೆ ಅನ್ನವೆಂದರ್ಪಿಸು. ಆ ಅರ್ಪಣೆ ಮಾಡುವುದು ಹೇಗೆ ಅಂದರೆ, ಹೇಳುತ್ತಾರೆ ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆ ಮಾಡಿದ್ದಲ್ಲ ಗೋವಿಂದ ಅನ್ನೋದು ಅಲ್ಲ, ಕಾಲ ಕಾಲಕ್ಕೆ ಕಾಲ ಕಾಲಕ್ಕೆ ಆಯಾ ಕಾಲಕ್ಕೆ ಏನೇನು ಕರ್ಮ ಆಗುತ್ತೋ ಆ ಕರ್ಮ ನಡೆಯುವಾಗ ಒಟ್ಟಾರೆ ಏನೇನು ಬೇಕು, ಪದಾರ್ಥಗಳು ಬೇಕು. ಇರೋದು ಐದು ಇಂದ್ರಿಯಗಳು, ಪಂಚಜ್ಞಾನೇಂದ್ರಿಯ. ಅದರಿಂದ ಗ್ರಹಿಸೋದು ಶಬ್ದ ಸ್ಪರ್ಶ ರೂಪ ರಸ ಗಂಧ. ಶಬ್ದಕ್ಕೆ ತಕ್ಕಂತಹ ಶಬ್ದ ಬೇಕು, ರೂಪಕ್ಕೆ ತಕ್ಕಂತಹ ಗ್ರಹಣ ಮಾಡಬೇಕು, ಪದಾರ್ಥ ಬೇಕು. ರಸ ಗಂಧ ಇವೆಲ್ಲದಕ್ಕೂ ಪದಾರ್ಥಗಳು ಬೇಕಲ್ಲ, ಅದಕ್ಕೆ ಸತತ ವಿಷಯ. ಏನು ಪದಾರ್ಥಗಳನ್ನು ಗ್ರಹಣ ಮಾಡುತ್ತೇವೆ ಅಲ್ಲಿ ಭಗವಂತನ ಸ್ಮರಣೆ ಮಾಡಿ, ಅದು ಬಿಟ್ಟೆ ಆಗಿರಲ್ಲ. ನಾವು ಒಂದಾ ನೋಡ್ತಾ ಇರ್ತೀವಿ, ಒಂದಾ ಕೇಳ್ತಾ ಇರ್ತೀವಿ, ಒಂದಾ ಮೂಸಿ ನೋಡೋದು, ಒಂದಾ ಸ್ಪರ್ಶ, ಒಂದಾ ಕುಡಿಯೋದು ತಿನ್ನೋದು, ಈ ಐದರಲ್ಲಿ ತಿರುಗಾಡ್ತಾ ಇರುತ್ತೆ ಬೆಳಗ್ಗೆ ರಾತ್ರಿ ಪರ್ಯಂತ. ಹೌದಾ? ಹಾಗಾದರೆ ಈ ಐದು ಪದಾರ್ಥಗಳಲ್ಲಿ ಭಗವದ್ ರೂಪ ಸ್ಮರಣೆ ಮಾಡಿ, ಇಂದ್ರಿಯಗಳಲ್ಲಿ ಭಗವದ್ ರೂಪ ಸ್ಮರಣೆ ಮಾಡಿ, ಸುಖ ಪಡಿ ಪಡುತ್ತಾ ಅಲ್ಲಲ್ಲಿರುವ ದೇವರ ರೂಪ, ಪದಾರ್ಥಗಳಲ್ಲಿ ಇಂದ್ರಿಯಗಳಲ್ಲಿ ಇರುವ ದೇವರ ರೂಪವನ್ನ ಸದಾ ಸ್ಮರಣೆ ಮಾಡಿ ಸುಖಪ್ರದ ನೀನೇ ಅಂತ ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ಮಾಡ್ತಾ 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 ಹೋದರೆ ಕೆಲಸವೂ ಆಗ್ತಾ ಇದೆ. ಆ ಪದಾರ್ಥಗಳಲ್ಲೂ ದೇವರ ನೆನಪು, ಹೃದಯದಲ್ಲೂ ದೇವರ ನೆನಪು, ಇಂದ್ರಿಯಗಳಲ್ಲೂ ದೇವರ ನೆನಪು, ನಮ್ಮ ಸುತ್ತವನಿದ್ದಾನೆ ನೆನಪು. ಇಷ್ಟು ನೆನಪಿನಿಂದ ಏನಾಗ್ತಾ ಇದೆ? ದೇವರ ನೆನಪು ಸದಾ ಬರ್ತಾ ಇದೆ. ಜೊತೆಗೆ ಬೇಸರ ಇಲ್ಲ ನೋಡಿ. ಯಾಕೆ? ಬೇರೆ 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 ಕೆಲಸ. ಯಾವ ಕೆಲಸ? ನಿಮಗೆ ಹುಟ್ಟಿದಾಗಿಂದ ಊಟ ಮಾಡ್ತಾ ಇದ್ದೀರಲ್ಲ, ಎಂದಾದರೂ ಸಾಕಾಗಿದಪ್ಪ ಒಂದು ವಾರ ಊಟ ಬಿಡೋಣ ಅಂತಿದ್ದೀಯ, ಏಕಾದಶಿ ಯಾಕಾದರೂ ಬರುತ್ತ, ಎರಡೇ ಕಾಸಿ ಯಾಕಾದರೂ ಬರುತ್ತ, ಊಟದ ಮೇಲೆ ಬೇಸರ ಇಲ್ಲ, ಮಾತಿನ ಮೇಲೆ ಸುತರಾಮ್ ಇಲ್ಲ ಅಲ್ವಾ? ಊಟದ ಮೇಲಿಲ್ಲ, ಮಾತಿನ ಮೇಲಿಲ್ಲ, ತಿರುಗಾಟದ ಮೇಲೆ ಇಲ್ಲ, ಚೆನ್ನಾಗಿಲ್ಲ, ತಿರುಗಾಡ್ತಾನೆ ಇರ್ತದೆ. ಒಟ್ಟಾರೆ ನೋಡಿ ನಿಮ್ಗೆ ಇರೋದು ಎಷ್ಟು? 24 ಗಂಟೆ. 24 ಗಂಟೆಯಲ್ಲಿ ನಿದ್ದೆಗೆಷ್ಟು? 7. ಸರಿ, ಸೀಕ್ರೆಟ್ ಅದು ಇಟ್ಕೊಳ್ಳೋಣ, ಮಾಮೂಲಾಗಿ ಒಂದು 8 ಗಂಟೆ ಅಂತ ಇಟ್ಕೊಳ್ಳೋಣ. 8 ಗಂಟೆ ಅದು ಹೋದರೆ ಉಳಿದದ್ದೆಷ್ಟು? 16 ಗಂಟೆ. 16 ಗಂಟೆಯಲ್ಲಿ ದೇವರಿಗೆ ಡೊನೇಟ್ ಮಾಡಿದ್ದೆಷ್ಟು? 1 ಗಂಟೆ. 2 ಗಂಟೆ ಮ್ಯಾಕ್ಸಿಮಮ್ ಸಾಕು, ದೇವರು ಹೆಚ್ಚು ಕೊಡಲ್ಲ ನಾವು. 2 ಗಂಟೆ. ಇನ್ನು ಮಿಕ್ಕ 14 ಗಂಟೆ ಏನು ಮಾಡಿದ್ದು? ಇದೇ ತಿನ್ನೋದು, ತಿರುಗೋದು, ಮಲಗೋದು, ಹೇಳೋದು, ಕೂಡೋದು, ಇದೇ ಮಾಡ್ತಾ ಇದ್ದೀವಿ. ಇದರಲ್ಲಿ ಹುಟ್ಟಿದಾಗಿಂದ ಇಂದಿನ ಪರ್ಯಂತ ಎಂದಾದರೂ ನಿಮ್ಗೆ ಬೇಸರ ಬಂತ? ಸರ್ವಥಾ ಬೇಸರ ಇಲ್ಲ. ಅದಕ್ಕೆಂದ್ರು ಈ 2 ಗಂಟೆ ದೇವರ ಪೂಜೆಯಲ್ಲೇ ದೇವರಿಂದ ಬೇಸರ ಬರ್ತಾ ಇದೆ. ಈಗ ದೇವರನ್ನ ಬೇಸರವಿಲ್ಲದೆ ನೆನೆಯಬೇಕಾದರೆ ಎಲ್ಲಿ ನೆನೆಯಬೇಕು? ನಮ್ಮ ಬೇಸರವಿಲ್ಲದ ಕೆಲಸಗಳಲ್ಲೇ ದೇವರನ್ನು ನೆನೆದ್ರೆ ಆಯ್ತಲ್ಲ. ದೇವರ ನೆನಪು ಬಂತು, ಬೇಸರವೂ ಬರಲಿಲ್ಲ, ಚೆನ್ನಾಗಿದೆ. ಅದನ್ನೇ ಹೇಳಿದರು. ಅದು ನಿಮಗೆ ಪ್ರಾಕ್ಟಿಕಲ್ಲಿ ಬೇಕಾ? ಹೇಗೆ ಚಿಂತನೆ ಮಾಡಬೇಕು ಬೇಕಾ? ಮಾಡಿದ್ದನ್ನ ಹೇಳಿಕೊಡೋದೇ ಅಧ್ಯಾತ್ಮ ರಸರಂಜನೆ. ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ಚಿಂತನೆ ಹೇಗೆ ಮಾಡಬೇಕು ಎಂಬುದು ಹೇಳಿಕೊಡುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವವಿಷಯೇ ಪ್ರೇರಯೇ ಪ್ರಚೋದಯಾತ್ ಅಂದ್ರೆ ಅರ್ಥ ಏನು? ಹೇ ಸ್ವಾಮಿ, ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಏನೇನು ಕಾರ್ಯಗಳು ನನ್ನಿಂದ ಆಗ್ತಾ ಇವೆ, ಆಯಾ ಕಾರ್ಯಗಳಲ್ಲಿ ನಿನ್ನ ಕಡೆಯೇ ನನ್ನ ಮನಸ್ಸು ಬರಲಿ. ಅದು ಪದಾರ್ಥಗಳ ಸ್ವೀಕಾರ ಮಾಡುತ್ತೇನ, ಶಬ್ದಗಳನ್ನ ಕೇಳುತ್ತೇನ, ರೂಪ ನೋಡುತ್ತೇನ, ಏನೇನು ಮಾಡುತ್ತೇನ, ಅಲ್ಲೆಲ್ಲ ನಿನ್ನ ರೂಪ ನೆನಪಾದ್ರು. ಹಾಗೆ ನನ್ನ ಇಂದ್ರಿಯಗಳಲ್ಲಿ ನಿನ್ನ ರೂಪದ ನೆನಪಾಗಲಿ. ಒಟ್ಟಾರೆ ನನ್ನ ಬುದ್ಧಿ ನಿನ್ನ ಕಡೆಗೇ ಇರಲಿ. ಎಲ್ಲಿ ಸರ್ವತ್ರ ಇರುವ ನಿನ್ನ ಕಡೆಗೆ ನನ್ನ ಬುದ್ಧಿ ಇರಲಿ. ಇದು ಗಾಯತ್ರಿ ಮಂತ್ರದ ಅರ್ಥ. ಧಿಯೋ ಯೋನ ಪ್ರಚೋದಯಾತಂದ್ರೆ ಸರ್ವತ್ರ ವ್ಯಾಪ್ತನಾದ ನಿನ್ನ ಕಡೆಗೆ ನನ್ನ ಮನಸ್ಸಿರಲಿ. ವ್ಯಾಪ್ತನಾದ ನಿನ್ನ ಕಡೆಗಿರಲಿ ಅಂದರೆ ನನಗಾಗಿ ಹಗಲು ರಾತ್ರಿ ದುಡಿಯುವ ನಿನ್ನ ರೂಪಗಳ ಪರಿಚಯ ನನಗಾಗಲಿ. ಇನ್ನ ಮುಂದೆ ಹೇಳುತ್ತಾರೆ, ಯಾರದು ಪ್ರೇರಣೆ ಮಾಡುವವ ಅಂದರೆ ಹೇಳುತ್ತಾರೆ, ತಸ್ಯ ಸವಿತು ಜಗದುತ್ಪಾದಕಸ್ಯ ದೇವಸ್ಯ. ಈ ಇಡೀ ಜಗತ್ತಿಗೆ ಹುಟ್ಟು ಕೊಡ್ತಾನೆ ಮಹಾನುಭಾವ, ಇಡೀ ಜಗತ್ತಿಗೆ ಹುಟ್ಟು ಕೊಡ್ತಾನೆ, ಪಾಲನೆ ಮಾಡುತ್ತಾನೆ, ಸಂಹಾರ ಮಾಡುತ್ತಾನೆ, ಸೃಷ್ಟಿ ಸ್ಥಿತಿ ಸಂಹಾರ ಮಾಡತಕ್ಕಂಥವ. ಅರ್ಥ ಏನು? ಸೃಷ್ಟಿ ಅಂದ್ರೆ ಏನು ಹೇಳಿ? ದೇಹ ಕೊಡೋದು ಇಷ್ಟು ಹೇಳ್ಬೋದಾ? ಮಾಮೂಲಾಗಿ ಈ ಶರೀರ ಕೊಟ್ಟ, ಸ್ಥಿತಿ ಬೇಕಾದ್ದು ಕೊಟ್ಟ, ಸಂಹಾರ ತೆಗೆದು ಬಿಟ್ಟ, ಅಷ್ಟಲ್ಲ, ಇನ್ನೇನೋ ಇದೆ. ಸೃಷ್ಟಿ ಅಂದರೆ ನಮ್ಮ ಸುತ್ತೂ ಇರುವ ಲಿಂಗ ದೇಹದ ಅಂಟು ಕೊಟ್ಟ, ಅದನ್ನೇ ಸೃಷ್ಟಿ ಅಂತಾರೆ. ಸ್ಥಿತಿ ಅಂದರೆ ನಾನಾ ಸಾಧನೆಗಳು ಕೊಟ್ಟು ಈ ಲಿಂಗ ದೇಹವನ್ನು ಬಡಕಲು ಮಾಡುತ್ತಾ ಇದ್ದಾನೆ, ಒಡೆಯುತ್ತಾ ಇದ್ದಾನೆ, ಅದನ್ನು ಸ್ಥಿತಿ ಅಂತಾರೆ. ಕೊನೆಗೆ ಸಂಹಾರ ಅಂದರೆ ಲಿಂಗ ದೇಹ ಒಡೆದು ತೆಗೆಯೋದೇ ಸಂಹಾರ. ಸೃಷ್ಟಿ ಸ್ಥಿತಿ ಸಂಹಾರ ಅಂದರೆ ಇದನ್ನು ಅರ್ಥ ಹೇಳುತ್ತಾರೆ. ಆ ರೀತಿಯಲ್ಲಿ ಜಗತ್ತನ್ನು ಹುಟ್ಟು ಕೊಡುವವ ಅಂದರೆ ಅವರವರಿಗೆ ಲಿಂಗ ದೇಹದ ಅಂಟು ಕೊಟ್ಟು ಆ ಲಿಂಗ ದೇಹ ಬಡಕಲು ಮಾಡಿಸುವ ಸಾಧನೆ ಮಾಡಿಸಿ ಅವರಿಂದ ವಿಶೇಷವಾಗಿ ಮೋಕ್ಷಕ್ಕೆ ಕರಕೊಂಡು ಹೋಗುವಂಥ ಹೇ ಸ್ವಾಮಿ ನಿನ್ನಂಥ ಹೇ ದೇವ ಕ್ರೀಡಾದಿ ಗುಣ ವಿಶಿಷ್ಟ. ಇಷ್ಟು ಮಾಡ್ತಾ ಇದ್ದಾನೆ ಭಗವಂತ. ನಮ್ಮಿಂದ ಏನಾದರೂ ಬಯಸ್ತಾನ? ಏನೂ ಬಯಸಲ್ಲ ನೋಡಿ, ಏನೂ ಬಯಸಲ್ಲ. ಕೊನೆಗೆ ನಾವವನ ಮುಖ ನೋಡದಿದ್ದರೂ ಚಿಂತೆ ಮಾಡಲ್ಲ. ಹುಡುಗಿದ್ದಾಗಿಂದ ನಾವು ದೇವರ ಕಡೆ ನೋಡಿದ್ವ ಇಲ್ಲ? ನಮ್ಮ ನಮ್ಮದೇ ಕೆಲಸದಲ್ಲಿ ನಾವಿದ್ದು ನಾವೇ ಯಾರಿಗಾದರೂ ಉಪಕಾರ ಮಾಡುತ್ತೇವೆ. ಅವರು ನಮ್ಮ ಮುಖ ನೋಡದಿದ್ರೆ ಮುಗೀತು ಅವರ ಕತೆ. ಎಲ್ಲರ ಮುಂದೆ ಹೇಳಿ ಹೇಳಿ ಎಂಥ ಕೃತಜ್ಞರು ಇವರು ಅಂತ ಹೇಳಿ ಹೇಳಿ ನಮ್ಮ ನಾವಿಗೆ ಸಾರ್ಥ ಮಾಡ್ಕೊಂಡ್ಬಿಡ್ತೇವೆ. ಅಂದರೆ ಭಗವಂತ ನಮ್ಮ ಕುರಿತು ಯಾರತ್ರ ಹೇಳ್ತಾ ಇಲ್ಲ, ನಾವು ಮಾಡಿದ್ದೆಲ್ಲ ನೋಡ್ತಾ ಇದ್ದಾನೆ, ತಾನು ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಆ ಗಡಿಯಾರ ಇದೆ, ನಾವು ನೋಡಿದ್ದಕ್ಕೆ ಜಾಸ್ತಿ ಇರುತ್ತ, ನೋಡದಿದ್ರೆ ಸುಮ್ಮನೆ ಇರುತ್ತ. ಹಾಗೆ ಭಗವಂತ ಎಲ್ಲರನ್ನ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಅವನ ಗುರಿ ಅವನು ಮಾಡಿದ ಉಪಕಾರ ನಮಗೆ ಗೊತ್ತಾಗಬೇಕೆಂಬುದರಲ್ಲಿ ಅವನ ಗುರಿ ಇಲ್ಲ, ನಮಗೆ ಉಪಕಾರ ಮಾಡಬೇಕೆಂಬುದರಲ್ಲೇ ಅವನಿಗೆ ಗುರಿ. ಆ ಮಾಡಿದ್ದು ನಮಗೂ ಗೊತ್ತಾಗಬೇಕೆಂಬ ಗುರಿ ಇಲ್ಲ ಅವನಿಗೆ. ಬೇಡ, ನಿನಗೆ ಗೊತ್ತಾಗದಿದ್ರೂ ಅಡ್ಡಿಯಿಲ್ಲ, ನೀನು ಚೆನ್ನಾಗಿದ್ದರೆ ಸಾಕು. ಇಂಥ ಸ್ನೇಹಿತ ನಮಗೆ ಸಿಗಲಿಕ್ಕೆ ಸಾಧ್ಯವ? ಅಂಥ ಸ್ವಾಮಿ ನಾರಾಯಣ. ಅವನ ಸುಂದರವಾದ ವ್ಯಾಪ್ತವಾದ ಜಗತ್ತೆಲ್ಲ ವ್ಯಾಪಿಸಿ ನಿಂತ ಆ ರೂಪವನ್ನು ನಾನು ಧ್ಯಾನ ಮಾಡುತ್ತೇನೆ. ಅವನ ರೂಪ ಎಂಥರ ಆದ್ದು ಅಂದರೆ ಆಶ್ರಯಂ ಭದ್ರಂ ಈಕ್ಷತ. ಇಡೀ ಜಗತ್ತನ್ನೇ ರಕ್ಷಿಸುವಂತಹ ರೂಪ ಅದು. ಆ ರೂಪವನ್ನು, ಭದ್ರವಾದ ರೂಪವನ್ನು ಯಾರು ಚಿಂತನೆ ಮಾಡುತ್ತಾ ಬರುತ್ತಾರೆ ಅವರಿಗೆ ಎಲ್ಲ ರೀತಿ ಭದ್ರ ಆಗುತ್ತೆ. ಅಂಥ ಭಗವಂತನ ರೂಪವನ್ನು ಚಿಂತನೆ ಮಾಡುತ್ತೇವೆ. ಇಷ್ಟು ಹೇಳಿ ಇದೆಲ್ಲ ಗಾಯತ್ರಿ ಮಂತ್ರದ್ದು ಹೇಳಿದ ಮೇಲೆ, ಗಾಯತ್ರಿ ಮಂತ್ರ ಜಪಾದ ಮೇಲೆ ಸಂಧ್ಯಾವಂದನದಲ್ಲಿ ಏನು ಮಾಡುತ್ತಾರೆ? ದಿಕ್ಕುಗಳಿಗೆ ನಮಸ್ಕಾರ. ಆ ದಿಕ್ಕುಗಳು ಯಾವ್ದಾವುದು? ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ನಂತರ ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ, ಮೇಲು, ಕೆಳಗು. ನೀವೇ ಹೇಳ್ತೀರಾ ಯಾವ್ಯಾವ ದಿಕ್ಕಿನಲ್ಲಿ ಯಾರಾಗಿದ್ದಾರೆ ಅಂತ? ಪೂರ್ವದಲ್ಲಿ ಇಂದ್ರ, ಉಪೇಂದ್ರ. ಅಗ್ನಿ ದಿಕ್ಕಿನಲ್ಲಿ? ದಕ್ಷಿಣ. ನೈಋತ್ಯ? ಪಶ್ಚಿಮ ಗೊತ್ತಿಲ್ಲ ಅಲ್ವಾ, ಪಶ್ಚಿಮದಲ್ಲಿ ವರುಣ, ಪಶ್ಚ ವಾಯವ್ಯದಲ್ಲಿ ಕೋಣವಾಯು ಹಯಗ್ರೀವ. ಕೆಲವರು ನಿಮ್ಮ ಗುರುಮಂತ್ರ ಪುಸ್ತಕದಲ್ಲಿ ತಪ್ಪು ಕೊಟ್ಟಿದ್ದಾರೆ, ಸರಿ ಮಾಡಿಕೊಳ್ಳಿ. ನಂತರ ಉತ್ತರ ದಿಕ್ಕಿಗೆ ಕುಬೇರ ಕಪಿಲ, ಈಶಾನ್ಯಕ್ಕೆ ಅಷ್ಟು ಚೆನ್ನಾಗಿ ಗೊತ್ತು. ಮೇಲೆ ಬ್ರಹ್ಮವಾಯುಗಳು ವಾಸುದೇವ, ಕಡೆಗೆ ಗೊತ್ತಿಲ್ಲ. ಶೇಷ ಕಾಮರು, ಕೆಳಗೆ ಶೇಷ ಕಾಮರು, ಅಲ್ಲಿ ಸಂಕರ್ಷಣ, ವಾಸುದೇವ ಮೇಲೆ ಕೆಳಗೆ ಸಂಕರ್ಷಣ. ಈ ರೀತಿಯಲ್ಲಿ ನಿತ್ಯವೂ ದಿಕ್ಕುಗಳಲ್ಲಿರುವ ದೇವತೆಗಳಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಬೇಕಂತೆ ಎಲ್ಲರೂ, ನೀವು ನಾವು ಎಲ್ಲರೂ ಕೂಡ. ಏನಂತ, ನಿಮ್ಮ ನಿಮ್ಮ ದಿಕ್ಕಿಗೆ ನಾನು ಬಂದಾಗ ನನಗೆ ಒಳ್ಳೆಯದನ್ನು ಮಾಡಿ, ನನ್ನ ರಕ್ಷಣೆ ಮಾಡಿ. ಅವಾಗ ಕೇಳುತ್ತಾರೆ, ನಮ್ಮ ದಿಕ್ಕಿಗೆ ನೀನು ಬಂದಾಗ ನಿಮ್ಮನ್ನ ರಕ್ಷಣೆ ಮಾಡುವುದು ಅಂದ್ರೆ ಏನು? ಅವಾಗ ಕೇಳ್ತೇವೆ, ಉಪದ್ರವ ಬೇಡ, ಜ್ವರ ಬೇಡ, ಅದು ಬೇಡ, ಇದು ಬೇಡ. ಇಲ್ಲ, ಯಾಕೆ ನಾನಾ ದುಃಖಗಳು ನಮ್ಮ ಪಾಪದ ಬುತ್ತಿ ತಿನ್ನಲೇಬೇಕಾಗಿದ್ದೆ, ನಾನಾ ದುಃಖ ರೋಗಗಳು ಬರಲೇಬೇಕಾಗಿದ್ದೆ, ಬರಬಾರದು ಅಂತ ಕೇಳಬಾರದಂತ ಅವರನ್ನ. ಮತ್ತಿನ್ನೇನು ಅಂದ್ರೆ ಹೇಳ್ತಾರೆ, ಏನು ಬೇಕಾದರೂ ಬರಲಿ ನನ್ನ ಕರ್ಮಾನುಸಾರ, ದೇವರ ಚಿಂತನ ಸಾಧನ ನಿಲ್ಲದಿದ್ದರೆ ಸಾಕು, ಅದು ನಿಮ್ಮ ಕರುಣೆಯಿಂದ ಆಗಬೇಕು. ಹಾಗಾದರೆ ಆಯಾ ದಿಗಭಿಮಾನಿ ದೇವತೆಗಳಿಗೆ, ದಿಕ್ಕಭಿಮಾನಿ ದೇವತೆಗಳ ಹತ್ರ ಎಲ್ಲೆಲ್ಲಿ ಯಾವಾಗ ಹೋಗ್ತೇವೆ? ಹೊರಗಡೆ ಹೋಗ್ತಾ ಇರ್ತೇವೆ, ಆಯಾ ದಿಕ್ಕಿಗೆ ಹೋಗ್ತಾ ಇರ್ತೇವೆ, ಆವಾಗವಾಗ ರಕ್ಷಣೆ ಮಾಡಿ. ಅಷ್ಟೇ ಅಲ್ಲ, ನಮ್ಮನ್ನ ಪ್ರಾಣದೇವರ ಸಹಿತ ನಮ್ಮನ್ನ ಹೊತ್ತುಕೊಂಡು ಮೂಲೇಶ ನಾಮಕ ಭಗವಂತ ಹೃದಯ ಕಮಲದಲ್ಲಿ ಆಯಾ ದಿಕ್ಕುಗಳಿಗೆ ಕರಕೊಂಡು ಹೋಗ್ತಾ ಇರ್ತಾನೆ. ಈಗ ಕರಕೊಂಡು ಹೋದದ್ದಕ್ಕೆ ನೀವು ಪ್ರವಚನಕ್ಕೆ ಬಂದರು. ಈಗ ಎಲ್ಲಿಗೆ ಹೋಗಿದ್ದ? ಇಲ್ಲಿ ಬರಲಿಕ್ಕೆ ದೇವರು ಎಲ್ಲಿಗೆ ಹೋಗ್ಬೇಕು? ಇಲ್ಲಿಗೆ ಬರಲಿಕ್ಕೆ ನಡ್ಕೊಂಡು ಬಂದ್ರಲ್ಲ, ವಾಯುವ್ಯಕ್ಕೆ ಬಂದ್ರೇನೆ ನೀವು ನಡ್ಕೊಂಡು ಅಥವಾ ಯಾವ ಒಂದು ವಾಹನದಲ್ಲಿ ಬಂದ್ರಿ. ಗಮನಾಗಮನ ಬರಬೇಕಾದ್ರೆ ವಾಯುವ್ಯಕ್ಕೆ ಬಂದಿರಬೇಕು. ಇಲ್ಲಿ ಕೂತು ಕೇಳ್ತಾ ಇದ್ರೆ ಏನು ಕಾರ್ಯ ಇದು? ಮನವೆರಗುವ ಅದು ಸತ್ಪುಣ್ಯ ಮಾರ್ಗದಿ. ಎಲ್ಲಿ? ಪೂರ್ವ ದಿಕ್ಕಿನಲ್ಲಿ ಕೂತಿದ್ದಾರೆ, ಇಂದ್ರದೇವರ ಹತೋಟಿಯಲ್ಲಿದೆ, ಅವರು ನಿಮಗೆ ಅನುಗ್ರಹ ಮಾಡುತ್ತಾ ಇದ್ದಾರೆ. ಅದಕ್ಕೆ ಈ ಹೊತ್ತಿನಲ್ಲಿ ಮಧ್ಯಾಹ್ನ 4-5 ಪುಣ್ಯ ಕಾರ್ಯದಲ್ಲಿ ಮನಸ್ಸು ಎರಗ್ತಾ ಇದೆ ಅಂದರೆ ಭಗವಂತ ಅಲ್ಲಿ ಕರಕೊಂಡು ಬಂದಿದ್ದಾನೆ. ಆ ರೀತಿಯಲ್ಲಿ ಅವರನ್ನು ಪ್ರಾರ್ಥನೆ ಮಾಡಿದರೆ ತತ್ವಾಭಿಮಾನಿ ದೇವತೆಗಳು, ದಿಗಭಿಮಾನಿ ದೇವತೆಗಳವರು ಅವರೆಲ್ಲರೂ ಕೂಡ ನಮಗೆ ಪೂರ್ಣ ಅನುಗ್ರಹ ಮಾಡುತ್ತಾರೆ ಅಂತ. ಉಪನಯನ ಪ್ರಕರಣ ಅಂದರೆ ನಿಜವಾಗಿ ನಾವು ಎರಡನೇ ಕಣ್ಣು ಕೊಟ್ಟದ್ದೇನೆ. ಗಾಯತ್ರಿ ಮಂತ್ರದ ಅರ್ಥ, ಗಾಯತ್ರಿ ಮಂತ್ರದಲ್ಲಿರುವಂತಹ ಭಗವದ್ ರೂಪಗಳ ಪರಿಚಯ, ಅದರಲ್ಲೂ ಪ್ರಧಾನವಾಗಿ ಪರಶುರಾಮನ ಪರಿಚಯ. ಪರಶುರಾಮನ ನೆನಪಿಲ್ಲದೆ ಗಾಯತ್ರಿ ಮಂತ್ರ ಚಿಂತನೆ ಮಾಡಿದರೂ ದಾನ ತಗೊಂಡ ದೋಷ ಹೋಗೋದೇ ಇಲ್ಲ ಅಂತ ಗಾಯತ್ರಿ ಮಂತ್ರ. ಇಷ್ಟರವರೆಗೂ ಗಾಯತ್ರಿ ಮಂತ್ರ ಗೊತ್ತಾಗಿತ್ತು, ಸ್ವಲ್ಪ ಸ್ವಲ್ಪ ಇಲ್ಲ. ಒಂದು ವಿಷಯ ಗೊತ್ತಾಗಿತ್ತ? ಏನದು ಗಾಯತ್ರಿ ಮಂತ್ರ? ಒಂದು ಸಲ ಹೇಳಿದರೆ 4 ವೇದಗಳನ್ನ, ಇತಿಹಾಸ ಪುರಾಣಗಳನ್ನ ಎಲ್ಲವನ್ನು ಕೂಡ 4 ಸಲ ಪಾರಾಯಣ ಮಾಡಿದ ಫಲ ಒಂದು ಸಲ ವಿಶ್ವಾಮಿತ್ರ ಗಾಯತ್ರಿ ಹೇಳಿದರೆ ಬರುತ್ತೆ. ಅಂತಾದ್ರು 30 ಸಲ, ದಿನಕ್ಕೆ 10 ಪ್ರಕಾರ ಆದರೂ 3 ಹೊತ್ತಲ್ಲಿ ಮಾಡಿದರೆ 8 ಸಲ ಆಯಿತು. 30 × 3 ಸಲ, 90 ಸಲ ಇಡೀ ವೇದಗಳನ್ನ, ಇತಿಹಾಸ ಪುರಾಣಗಳನ್ನ ಪಾರಾಯಣ ಮಾಡಿದ ಫಲ ಬರುತ್ತೆ. ಅದು ತಿಳಿದು ಅನುಸಂಧಾನ ಮಾಡಿದವರಿಗೆ ಮಾತ್ರ. ಆ ಬ್ರಾಕೆಟ್ ಅಲ್ಲಿ ಇಟ್ಕೋಬೇಕಾಗಿತ್ತು. ಎಂಬಲ್ಲಿಗೆ ಉಪನಯನ ಪ್ರಕರಣವನ್ನ ಪೂರ್ಣಗೊಳಿಸಿ ನಂತರ ಇನ್ನೊಂದು ಪ್ರಕರಣಕ್ಕೆ ಬರುತ್ತಾ ಇದ್ದಾರೆ. ಯಾವ ಈ ಪ್ರಕರಣ ಅಂದರೆ ಸೂರ್ಯ ಗತಿ ಪ್ರಕರಣ. ಸೂರ್ಯಗತಿ ಪ್ರಕರಣ ಇದರಲ್ಲಿ ಅಪರೂಪವಾಗಿರತಕ್ಕಂಥ ವಿಚಾರಗಳನ್ನೆಲ್ಲ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಏನು ಇಲ್ಲಿ ಹೇಳುತ್ತಾರೆ ಅಂದರೆ, ಇದರ ಕುರಿತು ತರಲಿಲ್ಲ ಪುಸ್ತಕ, ನಾಳೆ ತರ್ತೇನೆ. ವಿಜಯದಾಸರ ಸುಳಾದಿಗಳು ಅದು ನಂತರ ಮಾಡೋಣ ಅಂದುಕೊಂಡದ್ದು, ಮತ್ತೆ ಚೂರು ಸೇರಿಸಿಬಿಟ್ರೆ ಅವಾಗವಾಗ ಎಲ್ಲೆಲ್ಲಿ ಏನು ಬೇಕೋ ರುಚಿ ಚೆನ್ನಾಗಿ ಬರುತ್ತೆ. ವಿಜಯದಾಸರು ಹೇಳುತ್ತಾರೆ, ಕಾಲ ಕಾಲಕ್ಕೆ ಸಾಮೋಪಾಸನೆ ಮಾಡು. ಅರ್ಥ ಏನು ಅಂದರೆ, ವೇದದಲ್ಲಿ ಮಂತ್ರಗಳು ಬರುತ್ತೆ, ವೇದದಲ್ಲಿ ಮಂತ್ರಗಳು ಬರುತ್ತೆ, ಆ ಮಂತ್ರಗಳನ್ನ ಗಾನ ಮಾಡುತ್ತಾರೆ. ಆ ಗಾನ ಮಾಡುವ ರೀತಿಯನ್ನ ಸಾಮಗಾನ ಅಂತ ಕರೀತಾರೆ. ವೇದಗಳನ್ನ ಗಾನ ಮಾಡುವುದನ್ನ ಸಾಮಗಾನ ಅಂತ ಕರೀತಾರೆ. ಆ ಸಾಮಗಾನ ಒಂದಲ್ಲ, ಏಳು ರೀತಿಯಾದ ಸಾಮಗಾನದ ರೀತಿಗಳಿವೆ, ಪ್ರಭೇದಗಳು. ನಮ್ಮ ಹಾಡಲ್ಲಿ ಕೂಡ ರಾಗಗಳು ಬೇರೆ ಬೇರೆ ಇದೆಯಲ್ಲ, ಯಾವ್ದ್ಯಾವುದೋ ರಾಗ ಇದೆ, ಭೂಪಾಡಿ ರಾಗ, ಸನ್ಯಾಸಿ, ಮೋಹನ, ಶಂಕರಾಭರಣ, ನಾನಾ ರೀತಿಯ ರಾಗಗಳೆಲ್ಲ ಇದೆಯಲ್ವಾ, ಅದೇ ತರ ಸಾಮ ಗಾನ ಮಾಡುವ ರೀತಿಗಳು, ಅದರ ಪ್ರಭೇದಗಳು ಅಂತಾರೆ. ಆ ಎಷ್ಟು ರೀತಿಗಳಿವೆ? ಏಳು ರೀತಿಗಳಿವೆ. ಏಳು ರೀತಿಯಾದ ಸಾಮ ಗಾನ ಮಾಡುವ ಪದ್ಧತಿಗಳು, ಅದಕ್ಕೆ ಏಳಕ್ಕೂ ಏಳು ಹೆಸರಿವೆ. ಏನದು ಅಂದರೆ ಹಿಂಕಾರ. ಸಾಮಗಾನದ ರೀತಿಯ ಹೆಸರೇ ಹಿಂಕಾರ. ಇನ್ನೊಂದು ಪ್ರಸ್ತಾವ, ಇನ್ನೊಂದು ಆದಿ ಅಂತ, ಇನ್ನೊಂದು ಉದ್ಗೀತ, ಪ್ರತಿಹಾರ, ಉಪದ್ರವ. ಉಪದ್ರವ ಅಂಬುದು ನೋಡಿ ಅದೊಂದು ಸಾಮಗಾನ. ನಂತರ ನಿಧಾನ ಅಂತ ಏಳು ರೀತಿಯಾದ ಸಾಮಗಾನಗಳು, ಸಾಮಗಾನದ ರೀತಿಗಳು. ಅಲ್ಲಿ ಭಗವಂತ ಏಳು ರೂಪಗಳಿಂದ ನಿಂತಿದ್ದಾನೆ. ಸಾಮಗಾನ ಪ್ರಭೇದಗಳಲ್ಲಿ ಅದೇ ಹೆಸರಿಟ್ಟುಕೊಂಡು ನಾನಾ ರೂಪಗಳಿಂದ ಭಗವಂತ ನಿಂತಿದ್ದಾನೆ. ಹಿಂಕಾರ ಸಾಮದಲ್ಲಿರುವ ದೇವರ ಹೆಸರು ಹಿಂಕಾರ. ಪ್ರಸ್ತಾವ ಸಾಮದಲ್ಲಿರುವ ದೇವರ ಹೆಸರು, ಪ್ರತಿಹಾರದಲ್ಲಿರುವ ದೇವರ ಹೆಸರು ಉಪದ್ರವ, ನಿಧನ. ಹೌದಾ? ಈ ತರ ಆಯಾ ಸಾಮಗಾನದಲ್ಲಿ, ಸಾಮಗಾನ ಪ್ರಭೇದದಲ್ಲಿ ಆ ಹೆಸರೇ ಇಟ್ಟುಕೊಂಡು ದೇವರಿದ್ದಾರೆ. ಆ ದೇವರು ಎಲ್ಲಿದ್ದಾರೆ ಅಂದರೆ ಸೂರ್ಯಮಂಡಲದಲ್ಲಿದ್ದಾರೆ. ಸೂರ್ಯಮಂಡಲದಲ್ಲಿ ದೇವರ ಏಳು ರೂಪಗಳಿವೆ, ಏಳು ಸಾಮಗಾನ ಪ್ರತಿಪಾದ್ಯ ರೂಪಗಳು, ಏಳು ರೂಪಗಳು. ಅಥವಾ ಇಡೀ ವೇದ ಏಳು ರೀತಿಯಲ್ಲಿ ಈ ಏಳು ರೂಪಗಳನ್ನು ಗಾನ ಮಾಡುತ್ತೆ. ಈ ಏಳು ರೂಪಗಳೇನು ಮಾಡುತ್ತಾ ಇವೆ ಅಂದರೆ, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಏಳು ಕಾಲಗಳಿವೆ. ಕಾಲ ಏಳು ಭಾಗ ಮಾಡಿದರು, ಏಳು ಕಾಲದ ಭಾಗಗಳಲ್ಲಿ ಏಳು ರೂಪಗಳಿಂದ ಭಗವಂತ ಇಡೀ ಜಗತ್ತನ್ನು, ಏಳು ರೀತಿಯಾದ ಪ್ರಾಣಿಗಳನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ. ಏನು ಹೇಳಿದೆ ಭಗವಂತ? ಸಾಮಗಾನದಿಂದ ಹೇಳುವ ಆಯಾ ಏಳು ರೂಪಗಳಿಂದ ಸೂರ್ಯಮಂಡಲದಲ್ಲಿದ್ದುಕೊಂಡು ಏಳು ಕಾಲಗಳಲ್ಲಿ ಏಳು ರೀತಿಯಾದ ಪ್ರಾಣಿಗಳಿಗೆ ಆಶ್ರಯನಾಗಿ ರಕ್ಷಣೆ ಮಾಡುತ್ತಾ ಇದ್ದಾನೆ. ಇದನ್ನ ಏಳು ಕಾಲಗಳಲ್ಲಿ ಕಾಲ ಕಾಲಕ್ಕೆ ತಿಳಿದು ಚಿಂತನೆ ಮಾಡಬೇಕು. ಎಂಥ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಹೇಳುತ್ತಾರೆ ವಿಜಯದಾಸರು. ಹೇಳುತ್ತಾರೆ, ಮಂಕು ಬುದ್ಧಿ ದೂರ ಆಗುವ. ಅವಾಗ ನಾವಂತೀವಿ, ನಾವೇನು ಮಂಕುಗಳಲ್ಲ, ಎಲ್ಲ ಇಂಟೆಲಿಜೆನ್ಸ್ ಅಲ್ವಾ, ಎಲ್ಲ ಒಬ್ಬರಿಗೊಬ್ಬರು ಬಹಳ ಶಾರ್ಪ್, ಆದರೆ ಮಂಕುಗಳು. ಹೌದಾ ಅಲ್ಲ ನೀವೇ ಹೇಳಿ. ಅಂದರೆ ಒಬ್ಬರು ಸುಂದರವಾಗಿ ಮಾತು ಪ್ರಯೋಗ ಮಾಡಿದ್ದಾರೆ, ಬುದ್ಧಿವಂತರಾದ ಮೂರ್ಖರು. ಬುದ್ಧಿವಂತರಾದ ಮೂರ್ಖರು ಅಂದ್ರೆ ಅದೇನು ಅರ್ಥ ಆಗಲ್ಲ. ಎರಡು ಆಪೋಸಿಟ್ ಅಲ್ಲ ಅಂದ್ರೆ ಹೌದು, ಅವರ ಬುದ್ಧಿವಂತಿಕೆ ಎಲ್ಲ ಒಂದು ಕಡೆ, ಇನ್ನೊಂದು ಕಡೆ ಮೂರ್ಖರ ತೋರ್ತಾ ಇದ್ದರೆ ಬುದ್ಧಿವಂತರಾದ ಮೂರ್ಖರು ಅಂತ ಹೇಳಬಹುದು. ತಪ್ಪೇನಿದೆ ನಮ್ಮ ಬಗ್ಗೆ ನಾವು ಹೇಳಿಕೊಂಡ್ರೆ? ಲೌಕಿಕದಲ್ಲಿ ಬುದ್ಧಿವಂತರು ನಾವು, ದೇವರ ಕಡೆ ಬಂದಾಗಲೇ ಮೂರ್ಖರಾಗ್ತೇವೆ. ಎಷ್ಟು ಕೇಳಿದರೂ ನಮ್ಮ ಬುದ್ಧಿ ಮಂಕೆ ಆಗಿರುತ್ತೆ. ಏನು ಕೇಳಿದ್ರು ಮನೆಗೆ ಹೋದರೆ ಅನುಷ್ಠಾನ ಮಾಡಬೇಕು ಅಂತ ಮನಸ್ಸಿಗೆ ಬಂದರೂ ಕೂಡ ಬೇಡ 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 ಅಂತಲೇ ಕೂತಿರುತ್ತೆ. ಹೌದಲ್ಲಮ್ಮ, ಎಲ್ಲರ ಅನುಭವ ಅದು ಒಳಗೆ ಕೂತಿರುತ್ತೆ. ದೇವ ಏನು ಮಾಡ್ಲಿಕ್ಕೆ ಹೋದ್ರು ಬೇಡ, ಆ ಮಾಡುವುದಕ್ಕಿಂತ ಆನಂದ ಬೇಡ ಅನ್ನೋದರಲ್ಲೇ ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕೆ ಅದನ್ನ ಮಂಕು ಬುದ್ಧಿ ಅಂತ ಹೇಳ್ತಾರೆ. ಮಂಕು ಬುದ್ಧಿ ದೂರ ಆಗುವುದು, ಈ ಮಂಕು ಬುದ್ಧಿಯನ್ನೇ ಇನ್ನೊಂದು ಮಾತಲ್ಲಿ ಹೇಳಿದರೆ ಆ ಮಂಕು ಬುದ್ಧಿ ಐದು ರೀತಿಯಾಗಿ ಬರ್ತಾ ಇರುತ್ತೆ ನಮ್ಮಲ್ಲಿ. ಅದನ್ನೇ ಸಂಸ್ಕೃತದಲ್ಲಿ ಅಜ್ಞಾನ, ಮೋಹ, ಮಹಾಮೋಹ, ತಾಮಿಶ್ರ, ಅಪತಾಮಿಶ್ರ ಅಂತ ಭೀಕರವಾದ ರೀತಿಯಲ್ಲಿ ನಿಂತಿರುತ್ತೆ. ಒಂದೊಂದನ್ನ ನಮ್ಮ ಜಾಡ್ಯಗಳನ್ನ ಬಿಡ್ಲಿಕ್ಕೆ ಮನಸ್ಸು ಬರೋದೇ ಇಲ್ಲ, ಭೀಕರವಾಗಿ ಅಂಟಿಕೊಂಡಿರುತ್ತೆ. ಇದನ್ನ ಮಂಕು ಬುದ್ಧಿ ಅಂತ ಹೇಳ್ತಾರೆ. ಅಂಥ ಬುದ್ಧಿ ಅಂದರೆ ಅದು ಎಲ್ಲಿ ನಿಂತಿರುತ್ತೆ? ಅಜ್ಞಾನ, ಮೋಹ, ಮಹಾಮೋಹ, ತಾಮಿಶ್ರ ಅಂತ ತಾಮಿಶ್ರ ಅಂದರೆ ಎಲ್ಲೋ ಅಲ್ಲ, ಐದು ಜ್ಞಾನೇಂದ್ರಿಯಗಳಲ್ಲೇ ಐದು ಪಾದ ಊರಿ ನಿಂತಿರುತ್ತೆ. ಶಬ್ದ, ಸ್ಪರ್ಶ, ರೂಪ, ರಸಗಂಧಾದಿಗಳಲ್ಲಿ ನಿಂತಿರುತ್ತೆ. ಐದು ನಿಂತಿರುತ್ತೆ. ಐದರಲ್ಲಿ ವಾಯುದೇವರ ರೂಪಗಳು ಇರುತ್ತೆ. ನಾಗ, ಕೃತಲ, ಪೂರ್ಣ, ದೇವದತ್ತ, ಧನಂಜಯ ಅಂತ ಐದು ರೂಪಗಳಿಂದ ಜನರಿಗೆ ಆ ಅಜ್ಞಾನದ ಮೂಲಕ ಮಂಕು ಬುದ್ಧಿಯನ್ನು ಕೊಡುವವರೇ ವಾಯುದೇವರು. ಅವರೊಳಗೆ ನಿಂತು ಅವರಿಗೆ ಪ್ರೇರಣೆ ಮಾಡಿ ಅದು ಕೊಡಿಸುವ ಯಾರು? ಕೃದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ಶುಲ್ಕ, ಸಹಸ್ರೋಲ್ಕ, ಈ ರೂಪಗಳು. ಈ ರೂಪಗಳೇ ನಮಗೆ ಮಂಕು ಬುದ್ಧಿ ಕೊಡುವರು. ಆ ರೂಪಗಳನ್ನೇ ಇಲ್ಲಿ ಚಿಂತನೆ ಮಾಡುತ್ತಾ ಇದ್ದೇವೆ. ಯಾವುದದು? ಕೃದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದುಲ್ಕ, ಸಹಸ್ರೋಲ್ಕ ಅಂತೀರಲ್ಲ, ಹೆಸರೇನು ಚೆನ್ನಾಗಿದೆ, ರೂಪ ಏನು? ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಅವನೇ, ಇನ್ಯಾರೂ ಅಲ್ಲ. ಅವನೇ ಸಾಮ ಪ್ರತಿಪಾದ್ಯ ರೂಪದಿಂದ ಇದ್ದಾನೆ. ಆ ಐದು ರೂಪಗಳಿಂದ ಇದ್ದಾನೆ, ಇನ್ನು ಎರಡು ಜಾಸ್ತಿ, ಏಳು ರೂಪಗಳಿಂದ. ಈ ಏಳು ರೂಪಗಳನ್ನ ಕಾಲ ಕಾಲಕ್ಕೆ ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಮಂಕು ಬುದ್ಧಿ ಹೋಗುವುದು, ಸಂಕಟ ತೊಲಗುವುದು. ಅಷ್ಟೇ ಅಲ್ಲ, ದೇಹದೊಳಗಿದ್ದ ಓಂಕಾರ ಮೂರ್ತಿಯ ದರ್ಶನವಾಗುವುದು, ದೊಡ್ಡವರ ಅನುಗ್ರಹ ಪೂರ್ಣವಾಗಿ ಆಗುತ್ತೆ. ಕೊನೆಗೆ ಹೇಳುತ್ತಾರೆ, ಸಾಮೋಪಾಸನೆಯ ಫಲದಲ್ಲಿ ಭಗವಂತ ನಮ್ಮ ಸುತ್ತ ತಿರುಗಾಡಕ್ಕೆ ಶುರು ಮಾಡುತ್ತಾನಂತೆ. ಇದು ಚಿಂತನೆ ಮಾಡುತ್ತಾ ಬಂದರೆ, ಹಾಗಾದರೆ ಏಳು ಕಾಲಗಳಲ್ಲಿ ಭಗವಂತನ ಏಳು ರೂಪಗಳನ್ನ ಚಿಂತನೆ ಮಾಡಬೇಕು. ಏಳು ಕಾಲಗಳು ಅಂದ್ರೆ ಕಾಲ ಒಡೆದದ್ದು ಹೇಗೆ ಅಂದರೆ ಸೂರ್ಯೋದಯ, ಅದು ಎಷ್ಟು ಗಂಟೆಗೆ ಅನ್ಬೋದು ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಆರಕ್ಕೋ, ಆರೂವರೆಗೋ, ಐದುವರೆಗೋ, ಐದು ಮುಕ್ಕಾಲಕ್ಕೋ, ಆಯಾ ಕಾಲದ ಪ್ರಕಾರ. ಚಳಿಕಾಲ ಆದರೆ ಚೂರು ತಡ, ಬಿಸಿಲು ಕಾಲ ಆದರೆ ಬೇಗ. ಹೌದಾ? ಆ ಥರ ಸೂರ್ಯೋದಯ ಎಷ್ಟಿರುತ್ತೋ ಸೂರ್ಯೋದಯಕ್ಕಿಂತ ಎರಡು ಅಂದರೆ ಆರು ಘಳಿಗೆಗಳ ಕಾಲ ಹಿಂದೆ, ಸೂರ್ಯೋದಯಕ್ಕಿಂತ ಆರು ಘಳಿಗೆಗಳ ಹಿಂದೆ ಒಂದು ಕಾಲ. ಆರು ಘಳಿಗೆಗಳು ಅಂದ್ರೆ ಎಷ್ಟೊತ್ತು? ಒಂದು ಘಳಿಗೆ, ನಮ್ಮ ಘಳಿಗೆಗಳು ಗೊತ್ತಿಲ್ಲ, ನಿಮಿಷಗಳು ಗೊತ್ತು. ಒಂದು ಘಳಿಗೆ 24 ನಿಮಿಷ. ಆರು ಘಳಿಗೆ ಅಂದರೆ 2 ಗಂಟೆ 24 ನಿಮಿಷ ಆಗುತ್ತೆ, ಸರಿಯಾಗಿ ಲೆಕ್ಕ ಮಾಡಿದರೆ. ಅಂದರೆ 2.5 ಗಂಟೆ ಕಾಲ ಸೂರ್ಯೋದಯಕ್ಕೆ ಮೊದಲು 2.5 ಗಂಟೆಗಳ ಕಾಲ. ಆ ಕಾಲವನ್ನ ಏನು ಕಾಲ ಅಂತಾರೆ? ಉಷಃಕಾಲ, ಬ್ರಾಹ್ಮೀ ಕಾಲ ಅಂತ ಹೇಳ್ತಾರೆ. ಬ್ರಾಹ್ಮೀ ಮುಹೂರ್ತ ನಾವು ಹೇಳಬೇಕಾಗಿತ್ತವಾಗ. 6 ಗಂಟೆ ಸೂರ್ಯೋದಯ ಇಟ್ಟುಕೊಂಡ್ರೆ ಎರಡೂವರೆ ಗಂಟೆ ಮೈನಸ್ ಮಾಡಿದರೆ ನಾನೇ ಅಂದ್ಕೊಂಡೇನೆ, ನನಗಂತ ಮ್ಯಾಥ್ಸ್ ಅಲ್ಲಿ ಪೂರ್ ಆರಲ್ಲಿ ಎರಡೂವರೆ ತೆಗೆದ್ರೆ ಎಷ್ಟು? ಮೂರುವರೆ. ನೀವು ಹೇಳಬೇಕಾಗಿದ್ದು ಮೂರುವರೆಗೆ ಗೊತ್ತಾಯ್ತಲ್ಲ, ಎಷ್ಟು ಗಂಟೆಗೆ ಹೇಳ್ತಾ ಇದ್ದೀರಿ ಅಂತ. ಸರಿ, ನಾವು ಹೇಳಬೇಕಾಗಿದ್ದು ಮೂರುವರೆಗೆ. ಮೂರುವರೆಗೆದ್ದು ಚಿಂತನೆ ಶುರು ಮಾಡಬೇಕಂತೆ. ಚೂರು ಹೊತ್ತು ಕಾಲಕೃತ್ಯ ಮುಗಿಸಿಕೊಂಡು ಬಂದು ಭಗವಂತನನ್ನೇ ಚಿಂತನೆ ಮಾಡಿ ನಂತರ ಸ್ಥಾನಕ್ಕೆ ಹೊರಡಿ ಅಂತ ಹೇಳ್ತಾರೆ. ಸರಿಯಪ್ಪ, ಮೊದಲು ಕಾಲ ಎಷ್ಟು? ಆರು ಗಡಿಗೆಗಳ ಕಾಲ, ಅಂದರೆ ಆರು ಗಂಟೆವರೆಗೆ ಬರತಕ್ಕಂಥ ಕಾಲ, ಮುಂದಿನ ಎರಡೂವರೆ ಗಂಟೆ ಕಾಲ, ಅದನ್ನ ಉಷಃ ಕಾಲ ಅಂದರು. ನಂತರ ಬರೋ ಕಾಲ ಯಾವುದು? ಪ್ರಾತಃ ಕಾಲ. ಪ್ರಾತಃ ಕಾಲ ಅಂದರೆ ಆರು ಅಂತ ಇಟ್ಟುಕೊಂಡರೆ ಎಂಟೂವರೆವರೆಗೂ ಪ್ರಾತಃ ಕಾಲ. ಆ ಪ್ರಾತಃ ಕಾಲ ಆದ ಮೇಲೆ ಇನ್ನೊಂದು ಕಾಲ ಎರಡೂವರೆ ಗಂಟೆ, ಎಂಟೂವರೆ ಪ್ಲಸ್ ಎರಡೂವರೆ ಹನ್ನೊಂದು ಗಂಟೆವರೆಗೆ. ಹನ್ನೊಂದು ಗಂಟೆವರೆಗೆ ಅದು ಯಾವ ಕಾಲ? ಸಂಗಮ ಕಾಲ ಅಂತಾರೆ. ಸಂಗಮ ಕಾಲ ಯಾವ ಕಾಲ? ನಂತರ ಬರುವ ಕಾಲ ಹನ್ನೊಂದು ಗಂಟೆಯಿಂದ ಎರಡೂವರೆ ಗಂಟೆ ಹೊತ್ತು ಒಂದೂವರೆ ಗಂಟೆವರೆಗೂ. ಹನ್ನೊಂದರಿಂದ ಎರಡೂವರೆ ಗಂಟೆ ಹೊತ್ತು ಅಂದರೆ ಒಂದೂವರೆ ತನಕ, ಅದು ಮಧ್ಯಾಹ್ನ ಕಾಲ. ಒಂದೂವರೆಯಿಂದ ಎರಡೂವರೆ ಗಂಟೆ ಹೊತ್ತು ನಾಲ್ಕು ಗಂಟೆ, ನಾಲ್ಕು ಗಂಟೆವರೆಗೂ ಅಪರಾಹ್ನ ಕಾಲ, ಅದನ್ನ ಕುತಪಕಾಲ, ಕುತಪಕಾಲ ಅಂತಾರೆ. ಶ್ರಾದ್ದದಲ್ಲಿ ಕುತಪಕಾಲ ಪ್ರಧಾನವಾದ್ದು. ದೌಹಿತ್ರ ಕುತಪ ಸ್ಥಿಲಾಹ ಅಂತ, ದೌಹಿತ್ರ ಮಗಳ ಮಗ ಮತ್ತು ಎಳ್ಳು ಕುತಪಕಾಲ ಮೂರು ಶ್ರೇಷ್ಠವಾದ್ದು ಶ್ರಾದ್ದದಲ್ಲಿ. ಅದಕ್ಕೆ ಕುತಪಕಾಲದಲ್ಲಿ ಪಿಂಡ ಪ್ರದಾನ ಆಗಬೇಕು. ಸರಿ, ಅಪರಾಹ್ನ ಕಾಲ ಎಷ್ಟು ಗಂಟೆವರೆಗೂ? ನಾಲ್ಕು ಗಂಟೆವರೆಗೂ. ನಾಲ್ಕು ಗಂಟೆಯಿಂದ ಎರಡೂವರೆ ಗಂಟೆ ಕಾಲ ಅಂದರೆ ಆರೂವರೆ ತನಕ ಯಾವ ಕಾಲ? ಸಾಯಂಕಾಲ, ಸಂಧ್ಯಾಕಾಲ, ಸಂಗಮ ಕಾಲ. ಬೆಳಿಗ್ಗೊಂದು ಸಂಗಮ, ಸಾಯಂಕಾಲ ಒಂದು ಸಂಗಮ, ಸಂಧ್ಯಾಕಾಲ. ಅದಾದ ಮೇಲೆ ಎರಡೂವರೆ ಗಂಟೆ, ಎಂಟೂವರೆ, ಎಂಟೂವರೆ ಒಂಬತ್ತು ಗಂಟೆವರೆಗೂ. ಅದನ್ನ ಸಂಧ್ಯಾಕಾಲದ ನಂತರ ಪ್ರಥಮ ನಿಶೀಚಿ ಅಂತ ಹೇಳ್ತಾರೆ. ಅದನ್ನ ವಿಶೇಷವಾಗಿರತಕ್ಕಂಥ ಕಾಲ ಅದೊಂದು ಎರಡೂವರೆ ಗಂಟೆಗಳ ಕಾಲ. ಪ್ರಥಮ ಯಾಮ, ಪ್ರಥಮ ಯಾಮ, ಪ್ರಥಮ ನಿಶೀಚಿ. ಪ್ರಥಮ ಯಾಮ ಅಂಬುದೇ ಹೆಚ್ಚು ಕಡೆ ಬಳಕೆ. ಒಟ್ಟಾರೆ ಎಷ್ಟು ಕಾಲಗಳಾಯಿತು? ಏಳು ಕಾಲಗಳಾಯಿತು. ಈ ಏಳು ಕಾಲಗಳಲ್ಲಿ ಸೂರ್ಯ ಮಂಡಲದಲ್ಲಿ ಭಗವಂತ ತಾನೇ ಇದ್ದುಕೊಂಡು ಎಲ್ಲರಿಗೂ ವಿಶೇಷವಾದ ಉಪಕಾರ ಮಾಡುತ್ತಾ ಇದ್ದಾನೆ. ಏಳು ಕಾಲಗಳಲ್ಲಿ ಏಳು ರೂಪಗಳು ನಿಂತಿವೆ. ಏಳು ರೂಪಗಳು ಹಿಂಕಾರ, ಪ್ರಸ್ತಾವ, ಆದಿ, ಉದ್ಗೀತ, ಅಭಿಹಾರ, ಉಪದ್ರವ, ನಿಧನ ಅಂತ ಏಳು ರೂಪಗಳು. ಈ ಏಳು ರೂಪಗಳ ಚಿಂತನೆ, ಆ ರೂಪಗಳು ಎಲ್ಲೆಲ್ಲಿವೆ, ಆಯಾ ರೂಪಗಳ ಅಂದರೆ ಆ ರೂಪಗಳ ಬಣ್ಣ ಏನು, ಅವರು ಮಾಡುವ ಕೆಲಸ ಏನು, ಏನೇನು ಉಪಕಾರ ಮಾಡುತ್ತಾ ಇದ್ದಾರೆ, ಅದನ್ನು ಇಲ್ಲಿ ಹೇಳುವ ರೀತಿಯಲ್ಲಿ ಮತ್ತು ವಿಜಯದಾಸರು ಹೇಳಿದ ಸುಳಾದಿಯ ಪ್ರಕಾರ ನಾಳೆ ನೋಡೋಣ. ಎಂಬಲ್ಲಿಗೆ ಶ್ರೀಕೃಷ್ಣ ನಾಳೆ ಸರಿಯಾಗಿ ನಾಲ್ಕುಕ್ಕೆಲ್ಲ ಎಲ್ಲರೂ ಸೇರಿಬಿಟ್ರೆ ನಾನು ಇಷ್ಟು ದಿವಸ ಪರವಾಗಿಲ್ಲ. ನಿನ್ನೆವರೆಗೂ ಸ್ವಲ್ಪ ನನಗೆ ಐದು ಗಂಟೆ ನಂತರ ಯಾವುದು ಇದ್ದಿಲ್ಲ, ಚೂರು ಸಮಯ ಇತ್ತು ತಗೊಂಡೆ. ಇವತ್ತಿನಿಂದ ಐದುವರೆಗೆ ಇನ್ನೊಂದು ಕಡೆ ಇರಬೇಕು ನಾನು, ಅದಕ್ಕೆ ಐದಕ್ಕೆಲ್ಲ ಓಡಬೇಕು. ನೀವು ಸರಿಯಾಗಿ ನಾಲ್ಕು ತಂದರೆ ಒಂದು ಗಂಟೆ ನಾನು ಹೇಳಲಿಕ್ಕಾಗುತ್ತೆ.